ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ.
ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕ್ರಿಸ್ತನ ಶೀಘ್ರ ಬರಣದ ಸೂಚನೆಗಳು ಭಾಗ 3. ಕರ್ತನಲ್ಲಿ ಆತ್ಮೀಯ ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯೇ ಹೇಳಿದಂತಹ ಮಹಾಪ್ರವಾದನೆ ವಿಚಾರವಾಗಿ ನಾವು ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ವಿಶೇಷವಾಗಿ ಯೆರೂಸಲೇಮಿನ ನಾಶನದ ವಿಚಾರವಾಗಿ ಯೇಸು ಸ್ವಾಮಿ ಹೇಳಿದಂತೆಯೇ ನೆರವೇರಿದ ಘಟನೆಯನ್ನು ನಾವು ನೋಡಿದೆವು. ಮತ್ತು ಆಕಾಶದಲ್ಲಿ ಸೂಚಕ ಕಾರ್ಯಗಳು ನಡೆದಂತಹ ಘಟನೆಯೂ ಸಹ ದಿನಾಂಕದೊಂದಿಗೆ ನಾವು ಕಲಿತಿದ್ದೇವೆ. ಅದೇ ರೀತಿಯಾಗಿ ಸುಳ್ಳು ಪ್ರವಾದಿಗಳು ಈ ಲೋಕದಲ್ಲಿ ಇದ್ದಾರೆ. ಅವರು ಬರುವಂತವರಾಗಿದ್ದಾರೆ, ತಮ್ಮ ಸುಳ್ಳು ಬೋಧನೆಗಳಿಂದ ಬಂದು ಅನೇಕರನ್ನು ವಂಚಿಸುವವರಾಗಿದ್ದಾರೆ. ಅವರನ್ನು ಹೇಗೆ ನಾವು ನೋಡಿ ಗುರುತು ಮಾಡಿಕೊಳ್ಳುವುದು, ಅವರ ಬೋಧನೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅನ್ನುವಂತಹ ವಿಚಾರವನ್ನು ಸಹ ನಾವು ಕಲಿತೆವು. ಅದಕ್ಕೆ ಒಂದು ಉದಾಹರಣೆ ಆಗಿ ಶ್ರೀಮತಿ ವೈಟಮ್ಮನವರು ಯಾವ ರೀತಿಯಲ್ಲಿ ಅವರ ಹೆದರಿಗೆ ಬಂದಂಥ ಒಬ್ಬ ಸುಳ್ಳು ಬೋಧನೆಯ ಮೂಲಕವಾಗಿ ಯುವಕನು ಬರುವಂಥವನಾಗಿದ್ದಾನೆ, ಆತನನ್ನು ಹೇಗೆ ಅವರು ಮನ ತಿರುಗಿಸುವಂಥವರಾಗಿದ್ದಾರೆ ಅನ್ನುವಂತಹ ಸಾಕ್ಷಿಯನ್ನು ಸಹ ನಾವು ಕಲಿತೆವು. ಇವತ್ತಿನ ದಿನದಲ್ಲಿ ಮತ್ತೊಂದು ವಿಚಾರವನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ನಡೆಯುವಂತಹ ಒಂದು ಘಟನೆಗಳು. ಆ ಘಟನೆಗಳಲ್ಲಿ ಅತಿ ಮುಖ್ಯವಾದಂತಹ ಮತ್ತೊಂದು ವಿಚಾರವೇನೆಂದರೆ ಹೊಟ್ಟೆಬಾಕ್ತನ ಹಾಗೂ ಮಿತಿಮೀರಿದ ಭೋಗಸಕ್ತಿ, ಹಿಂಸಾ ಕೃತ್ಯಗಳು ಇವುಗಳಿಂದ ಬರ್ತಕ್ಕಂಥದ್ದಾಗಿದೆ ಎನ್ನುವಂಥ ವಿಚಾರವನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ನಾಶನವೇ ಅವರ ಅಂತ್ಯವ್ಯವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಿಂದಲೇ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ನಾವೆಲ್ಲರೂ ಪರಲೋಕ ಸಂಸ್ಥಾನದವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಈ ವಾಕ್ಯವನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರತಕ್ಕಂಥ ತಂದೆಯೇ, ನೀ ನೀತಿಯುಳ್ಳ ದೇವರು, ಸಮಾಧಾನದ ಪ್ರಭುವಾಗಿದ್ದೀಯಾ. ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ನಿನ್ನ ವಾಕ್ಯಗಳನ್ನು ತೆಗೆದು ಕೊನೆಯ ಕಾಲದಲ್ಲಿ ನಿನ್ನ ಎರಡನೇ ಬರೋಣಕ್ಕಿಂತ ಮೊದಲು ನಡೆಯುವಂತಹ ಸೂಚಕ ಕಾರ್ಯಗಳ ಬಗ್ಗೆ ನಾವು ಕಲಿಯುವಂಥವರಾಗಿದ್ದೇವೆ. ವಿಶೇಷವಾಗಿ ಈ ದಿನದಲ್ಲಿ ಅನೇಕ ಜನರು ಈ ಒಂದು ಹೊಟ್ಟೆಬಾಕುತನ ಹಾಗೂ ಮಿತಿಮೀರಿದ ಭೋಗದ ಶಕ್ತಿಗೆ ಒಳಗಾಗಿ ಹಿಂಸೆಗಳಿಗೆ ಒಳಗಾಗತಕ್ಕಂಥವರಾಗಿದ್ದಾರೆ. ಅದು ನನ್ನ ಜೀವಿತದಲ್ಲಿ ಹೇಗೆ ನೆರವೇರತಕ್ಕಂಥದ್ದಾಗಿದೆ, ನಾನು ಈ ಒಂದು ತಪ್ಪಾದಂತಹ ಜೀವನ ಶೈಲಿಗೆ ಒಳಗಾಗಿದ್ದೇನಾ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಈ ದಿನದ ಪಾಠಗಳಿಂದ ನಮಗೆ ತಿಳಿಯಪಡಿಸು ಸ್ವಾಮಿ. ಕೇಳುಗರ ಹೃದಯದಲ್ಲಿ ಇದು ಒಂದು ಎಚ್ಚರಿಕೆಯ ಗಂಟೆ ಆಗಿದ್ದು ಮನ ತಿರುಗಿ ತಮ್ಮನ್ನ ತಾವು ಮನ ಪರಿವರ್ತನೆಯಿಂದ ಬದಲಾಯಿಸಿಕೊಳ್ಳುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಹೊಟ್ಟೆಬಾಕುತನ ಹಾಗೂ ಮಿತಿಮೀರಿದ ಭೋಗಶಕ್ತಿಯಿಂದ ಇವತ್ತಿನ ದಿನಗಳಲ್ಲಿ ಅನೇಕ ಹಿಂಸೆ ಕೃತ್ಯಗಳು ಬರುವಂತಿದ್ದಾಗಿದೆ. ನಮ್ಮ ಜಗತ್ತಿನಲ್ಲಿ ನೈತಿಕ ಮಟ್ಟ ಅರ್ಥಪತನಗೊಳ್ಳಲು ಹೊಟ್ಟೆಬಾಕುತನ ಹಾಗೂ ಮಿತಿಮೀರಿದ ಭೋಗಶಕ್ತಿ ಮುಖ್ಯ ಕಾರಣಗಳಾಗಿವೆ ಪ್ರಿಯ ಕೇಳುಗರೆ. ಯಾಕೆಂದರೆ ಸೈತಾನನಿಗೆ ಭಾಳ ಚೆನ್ನಾಗಿ ಈ ಒಂದು ಹೊಟ್ಟೆಬಾಕುತನ ಮಿತಿಮೀರಿದ ಭೋಗಶಕ್ತಿಗೆ ಜನಗಳನ್ನು ಒಳಪಡಿಸಿದರೆ ನೈತಿಕ ಮಟ್ಟ ನಾಶ ಆಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅವನಿಗೆ ಈಗಾಗಲೇ ಚೆನ್ನಾಗಿ ಗೊತ್ತಿದೆ. ಆದುದರಿಂದಲೇ ಅವನು ಜನರು ಆರೋಗ್ಯ ಹಾಗೂ ಪ್ರಾಣ ಕಳೆದುಕೊಂಡರೂ ಸರಿಯೇ ಸ್ತ್ರೀ ಪುರುಷರು ಇದರಲ್ಲಿ ಲೋಲುಪ್ತರಾಗಬೇಕೆಂದು ಅವರನ್ನು ಬಹಳವಾಗಿ ಶೋಧನೆಗೆ ಒಳಪಡಿಸುವಂತೆವನಾಗಿದ್ದಾನೆ. ಉಣ್ಣುವುದು, ತಿನ್ನುವುದು, ಕುಡಿಯುವುದು, ಆಡಂಬರದ ಬಟ್ಟೆ ಹಾಕಿಕೊಳ್ಳುವುದು ಈ ಲೋಕದಲ್ಲಿ ಹೆಚ್ಚಿನ ಜನರ ಮುಖ್ಯ ಗುರಿಯಾಗಿದೆ. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಸೈತಾನ ದೇವರ ವಾಕ್ಯದಿಂದ ಜನಗಳನ್ನು ಬೇರ್ಪಡಿಸಿ ಯಾವ ಕಡೆಗೆ ಜನಗಳ ಮನಸ್ಸನ್ನು ಬದಲಾಯಿಸುವಂತೆವನಾಗಿದ್ದಾನೆ ಎಂದರೆ ಉಣ್ಣುವುದರ ವಿಚಾರವಾಗಿ, ತಿನ್ನುವುದರ ವಿಚಾರವಾಗಿ, ಕುಡಿಯುವುದರ ವಿಚಾರವಾಗಿ, ಆಲಂಬರದಿಂದ ಬಟ್ಟೆ ಹಾಕಿಕೊಳ್ಳುವುದರ ವಿಚಾರವಾಗಿ ಆತನು ಜನಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂತೆವನಾಗಿದ್ದಾನೆ. ಇವತ್ತು ಯಾಕೆ ಈ ಲೋಕದಲ್ಲಿ ನೈತಿಕ ಮಟ್ಟ ಅರ್ಥಪತನವಾಗ್ತಕ್ಕಂಥದ್ದಾಗಿದೆ ಅಂದರೆ ಅದಕ್ಕೆ ಕಾರಣ ಸ್ತ್ರೀ ಪುರುಷರು ಎಲ್ಲರೂ ಸಹ ಸೈತಾನನ ಶೋಧನೆಗೆ ಒಳಗಾಗಿ ಈ ಒಂದು ಕುಡಿಯುವುದು, ತಿನ್ನುವುದು, ಆಡಂಬರದಿಂದ ಜೀವಿಸುವುದು ಈ ಒಂದು ಕೆಲಸಗಳಿಗೆ ಒಳಗಾಗಿ ಹೋಗಿದ್ದಾರೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ನಾವು ಸತ್ಯವೇದದಲ್ಲಿ ಓದಿದೆವು ಏನೆಂದರೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ, ಒಟ್ಟೆಯೇ ಅವರ ದೇವರು ಎಂಬುದಾಗಿ. ಯಾಕೆ ಫಿಲಿಪೇದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಒಟ್ಟೆಯೇ ಅವರ ದೇವರು ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ? ಹಾಗಾದರೆ ಉಣ್ಣುವುದರಲ್ಲಿ, ಕುಡಿಯುವುದರಲ್ಲಿ, ತಿನ್ನುವುದರಲ್ಲಿ ಏನಾದರೂ ತಪ್ಪ? ಏನೂ ತಪ್ಪಿಲ್ಲ. ಪ್ರಿಯ ಕೇಳುವರೇ, ನಾವು ಉಣ್ಣಬಹುದು, ತಿನ್ನಬಹುದು, ಅನೇಕ ಕಾರ್ಯಗಳನ್ನು ಮಾಡಬಹುದು, ಆದರೆ ದೇವರು ಹೇಳಿರೋದಕ್ಕಿಂತ ಹೆಚ್ಚಾದಾಗಿ ನಾವು ದೇವರಿಗಿಂತ ಮಿಗಿಲಾಗಿ ಈ ಒಂದು ಭೋಗ ಶಕ್ತಿಗಳಿಗೆ ಹೆಚ್ಚಿನ ಆಸಕ್ತಿಯನ್ನು ಕೊಟ್ಟಾಗ ದೇವರ ಸತ್ಯವೇದದಲ್ಲಿ ತಿಳಿಸಿದಂತೆಯೇ ದೇವರು ನಮಗೆ ಎಲ್ಲಿರ್ತಕ್ಕಂಥವನಾಗಿದ್ದಾನೆ ಅಂತಂದರೆ ಹೊಟ್ಟೆಯೇ ದೇವರಾಗಿರ್ತಕ್ಕಂಥವನಾಗಿದ್ದಾನೆ, ದೇವರೇ ಹೊಟ್ಟೆ ಆಗ್ತಕ್ಕಂಥದ್ದಾಗಿದೆ. ಯಾಕೆ ಪೌಲನು ಈ ರೀತಿಯಾಗಿ ಬರೀತಕ್ಕಂಥವನಾಗಿದ್ದಾನೆ ಅಂದರೆ ದೇವರು ಎಲ್ಲಿರಬೇಕು? ದೇವರನ್ನು ಇಟ್ಟುಕೊಳ್ಳುವಂತಹ ಸ್ಥಳ ಹೃದಯವಾಗಿರಬೇಕು. ಹೃದಯದಲ್ಲಿ ಆತನಿಗೆ ಸ್ಥಳವನ್ನು ಕೊಡಬೇಕು. ನಮ್ಮ ಮನಸ್ಸಿನಲ್ಲಿ ಆತನಿಗೆ ಸ್ಥಳವನ್ನು ಕೊಟ್ಟು ಆತನನ್ನು ನಾವು ಪೂಜಿಸುವಂಥವರಾಗಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಜನಗಳು ಒಟ್ಟೆಯೇ ಅವರಿಗೆ ದೇವರಾಗಿದ್ದೆ ಎಂದರೆ ಅವರಿಗೆ ಉತ್ತಮವಾದಂಥ ಭೋಜನ, ಉತ್ತಮವಾದ ರೀತಿಯಲ್ಲಿ ಕುಡಿಯುವುದು, ತಿನ್ನುವುದು ಇದ್ದರೆ ಅದೇ ಅವರಿಗೆ ದೇವರು. ಬೇರೆ ದೇವರು ಅವರಿಗೆ ಬೇಕಾಗಿಲ್ಲ. ಹಾಗಾಗಿ ಇವತ್ತಿನ ದಿನದಲ್ಲಿ ಹೊಟ್ಟೆ ಬಾಕುತನ ಹಾಗೂ ಮಿತಿಮೀರಿದ ಭೋಗಶಕ್ತಿ ಅನೇಕರನ್ನ ಸೈತಾನನ ಕಡೆಗೆ ಹೋಗುವಂತೆಯೂ ದೇವರನ್ನ ಮರೆಸುವಂತೆ ಮಾಡುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ನೋಡುವಂಥವರಾಗಿದ್ದೇವೆ ಇವತ್ತಿನ ಲೋಕದ ಸ್ಥಿತಿ ಹೇಗಿದೆ ಅಂದರೆ ನೋವನ ಕಾಲದ ಸ್ಥಿತಿಯ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನೋವನ ಕಾಲದಲ್ಲಿ ಜಲಪ್ರಳಯ ಉಂಟಾಗುವುದಕ್ಕಿಂತ ಮೊದಲು ಇದೇ ರೀತಿಯಲ್ಲಿ ಜನರು ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಳ್ಳುತ್ತಾ ಇದ್ದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲೂ ಸಹ ಗಮನಿಸುವಂಥವರಾಗಿದ್ದೇವೆ. ನೋಡಿ ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ತನ್ನ ಸ್ವಂತ ಪ್ರವಾದನೆಯನ್ನು ಹೇಳುವಂತಹ ಸಮಯದಲ್ಲಿ ಲೂಕನು ಬರೆದ ಸುವಾರ್ತೆ 17:26-30 ತನಕ ನಾವು ಓದುವುದಾದರೆ, ನೋಹನ ದಿನಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿನಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನ ನಾಶ ಮಾಡಿತು ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೋದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರಲ್ಲೆಲ್ಲರನ್ನ ನಾಶ ಮಾಡಿದವು. ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವಾಗ ದಿವಸದಲ್ಲಿ ಇದೇ ರೀತಿಯಾಗಿ ಇರುವುದು ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಎಚ್ಚರಿಸುವಂತನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಇವತ್ತಿನ ದಿನದಲ್ಲಿ ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ ನೋವನ ಕಾಲದಲ್ಲಿ ಯಾವ ರೀತಿಯಲ್ಲಿ ಇತ್ತು, ಲೋಟನ ಕಾಲದಲ್ಲಿ ಯಾವ ರೀತಿಯಲ್ಲಿತ್ತು, ಅದೇ ರೀತಿಯಾಗಿ ಇವತ್ತಿನ ದಿನಗಳಲ್ಲೂ ಜನಗಳು ಹೊಟ್ಟೆ ಬಾಕುತನ, ಮಿತಿಮೀರಿದ ಭೋಗಶಕ್ತಿಗೆ ಒಳಗಾಗಿದ್ದಾರೆ. ಅಂದು ನೋವ 120 ವರ್ಷಗಳ ಕಾಲ ಪರಿಶುದ್ಧಾತ್ಮ ಭರಿತನಾಗಿ ಎಲ್ಲರಿಗೂ ಸಹ ಮಳೆ ಬರತಕ್ಕಂಥದ್ದಾಗಿದೆ, ಜಲಪ್ರಳಯದಿಂದ ಈ ಲೋಕ ನಾಶ ಆಗ್ತಕ್ಕಂಥದ್ದಾಗಿದೆ, ಆ ನಾವೆ ಒಳಗಡೆ ಬನ್ನಿರಿ ಎಂಬುದಾಗಿ ಕರೆದನು. ಆದರೆ ಆತನು ಹೇಳಿದಂಥ ಮಾತಿಗೆ, ಎಚ್ಚರಿಕೆಯ ಮಾತನ್ನು ಅನೇಕ ಜನರು ಕೇಳದೆ ತಿರಸ್ಕರಿಸುವುದರ ಮೂಲಕವಾಗಿ ಆ ಒಂದು ಬರ್ತಕ್ಕಂಥ ದೊಡ್ಡ ನ್ಯಾಯ ತೀರ್ಪಿಗೆ ಒಳಗಾಗಿ ನಾಶಹಾದರು. ಕಾರಣ ಏನೆಂದರೆ ಅವರು ನೋವನ ಮಾತಿಗೆ ಹೆಚ್ಚಾದ ರೀತಿಯಲ್ಲಿ ಬೆಲೆಯನ್ನು ಕೊಡದೆ ಆತನ ಮಾತನ್ನು ಇದು ದೇವರ ಎಚ್ಚರಿಕೆ ಸಂದೇಶ ಎಂಬುದಾಗಿ ಪರಿಗಣಿಸದೆ ಅವರು ಯಾವುದರಲ್ಲಿ ಮಕ್ತರಾಗಿದ್ದರು ಅಂದರೆ ಉಣ್ಣುವುದರಲ್ಲಿಯೂ ತಿನ್ನುವುದರಲ್ಲಿಯೂ ಕುಡಿಯುವುದರಲ್ಲಿಯೂ ಆಡಂಬರದಿಂದ ಬಟ್ಟೆ ಹಾಕಿಕೊಳ್ಳುವುದರಲ್ಲಿಯೂ ವಿಲಾಸಿ ಜೀವನದಿಂದ ಹೊಟ್ಟೆ ಬಾಕತನದಿಂದ ಮಿತಿಮೀರಿದ ಭೋಗದ ಶಕ್ತಿಯನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡ ಕಾರಣದಿಂದೇ ನೋವನ್ನು ಹೇಳುವಂತಹ ಎಚ್ಚರಿಕೆ ಶಬ್ದಕ್ಕೆ ಅವರು ಕಿವಿಗೊಡದೆ ಹೋದರು. ಪ್ರಿಯರೇ, ಬರ್ತಕ್ಕಂತಹ ಜಲಪ್ರಳಯದಿಂದ ಅವರು ನಾಶವಾದರು. ಇನ್ನು ಲೋಟನ ಕಾಲದಲ್ಲಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಲೋಟನ ಕಾಲದಲ್ಲಿದ್ದಂತಹ ಆ ಒಂದು ಪಾಪ ದೇವರಿಗೆ ಮುಟ್ಟುವಂಥದ್ದಾಗಿದೆ. ದೇವರಿಗೆ ಮುಟ್ಟುವುದರ ಮೂಲಕವಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರು ಬಂದು ಅವರಿಗೆ ಎಚ್ಚರಿಕೆಯನ್ನು ನೀಡಿದಾಗಲೂ ಸಹ ಆ ದೇವರ ಸಂಗಡವೇ ಸಲಿಂಗ ಕಾಮಕ್ಕೆ ಒಳಗಾಗಬೇಕು, ದೇವದೂತರ ಸಂಗಡವೇ ಅವರು ಸಂಗಮಿಸಬೇಕು ಎಂಬಂತಹ ಆ ಒಂದು ಅಸಹ್ಯವಾದಂಥ ಕಾರ್ಯಕ್ಕೆ ಒಳಗಾಗ್ತಕ್ಕಂಥರಾಗಿದ್ದಾರೆ. ಕಾರಣವೇನು? ಕಾರಣವೇನೆಂದರೆ ಪ್ರಿಯ ಕೇಳುಗರೆ, ಅವರು ತಿನ್ನುತ್ತಿದ್ದಂತಹ ಆಹಾರ ಪದ್ಧತಿ, ಅವರು ಕುಡಿಯುತ್ತಿದ್ದಂತಹ ವಸ್ತುಗಳು ಮತ್ತು ವಿಲಾಸಿ ಜೀವನ, ಆಡಂಬರದ ಜೀವನ, ಈ ರೀತಿಯಾಗಿ ಜೀವಿಸುತ್ತಿದ್ದರು. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲೂ ಸಹ ನಮ್ಮ ಮುಂದೆ ಒಂದು ಎಚ್ಚರಿಕೆ ಸಂದೇಶವಿದೆ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸಲ್ಪಟ್ಟಿರತಕ್ಕಂತಹ ಆ ಒಂದು ಮೂರು ದೂತರ ಸಂದೇಶ ನಮ್ಮನ್ನು ಈ ಲೋಕದಲ್ಲಿ ಎಚ್ಚರಿಸುವಂತಹ ಒಂದು ಸಂದೇಶವಾಗಿದೆ. ಕ್ರಿಸ್ತನ ಎರಡನೆಯ ಬರೋಣಕ್ಕೂ ನೀಡಬೇಕಾದಂತಹ ಅತಿ ಮುಖ್ಯವಾದಂಥ ಸಂದೇಶವಾಗಿದೆ. ಆತನು ಶೀಘ್ರ ಬರ್ತಕ್ಕಂಥವನಾಗಿದ್ದಾನೆ. ನಾವು ನೋವನ ಕಾಲದ ರೀತಿಯಲ್ಲಿ, ಲೋಟನ ಕಾಲದ ಜನಗಳ ರೀತಿಯಲ್ಲಿ ಉಣ್ಣುವುದರಲ್ಲಿಯೂ ತಿನ್ನುವುದರಲ್ಲಿಯೂ ಕುಡಿಯುವುದರಲ್ಲಿಯೂ ಆಡಂಬರದ ಜೀವನದಲ್ಲಿಯೂ ಮಿತಿಮೀರಿದ ಭೋಗ ಶಕ್ತಿಯಿಂದ ನಾವು ಜೀವಿಸುವಂಥವರಾಗಿದ್ದೇವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವಂಥವರಾಗಿದ್ದೇವೆ ಎಂಬುದಾಗಿ. ಯಾಕೆಂದರೆ ನೋವಿನ ಕಾಲದಲ್ಲಿ ಜಲಪ್ರಳಯ ಉಂಟಾಗುವುದಕ್ಕಿಂತ ಮೊದಲು ಇದೇ ರೀತಿಯಾಗಿ ಜನರು ಜೀವಿಸುವಂಥವರಾಗಿದ್ದರು. ಯಾಕೆಂದರೆ ಇವತ್ತಿನ ದಿನದಲ್ಲೂ ಸಹ ಅನೇಕರು ಈ ಒಂದು ಕೆಟ್ಟ ಚಟಗಳಿಗೆ ಒಳಗಾಗಿದ್ದಾರೆ. ಈ ಜಗತ್ತು ಒಂದು ಇತಿಹಾಸದಲ್ಲಿ ಶೀಘ್ರವಾಗಿ ಮುಕ್ತಾಯವಾಗುವುದಕ್ಕೆ ಎಂಬುದಕ್ಕೆ ಮಹತ್ವಪೂರ್ಣವಾದಂತಹ ಸೂಚನೆಗಳಲ್ಲಿ ಇದು ಸಹ ಒಂದಾಗಿದೆ. ಪ್ರಿಯ ಕೇಳುಗರೆ, ಪ್ರವಾದನ ಆತ್ಮನ ಮೂಲಕವಾಗಿ ಜಲಪ್ರಳಯಕ್ಕೆ ಮೊದಲು ಜೀವಿಸಿದಂಥ ಜನರ ಬಗ್ಗೆ ಕೊಟ್ಟಿರುವಂಥ ಚಿತ್ರಣವು ನಮ್ಮ ಕಾಲದಲ್ಲಿ ಆಧುನಿಕ ಸಮಾಜವು ಶೀಘ್ರವಾಗಿ ಇಂತಹ ಸ್ಥಿತಿಗೆ ತಲುಪಲಿದೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ಗಮನಿಸುವಂಥವರಾಗಿದ್ದೇವೆ. ಈ ನಾವು ಜೀವಿಸುವಂತಹ ಕಾಲಘಟ್ಟ ಒಂದು ಕೆಟ್ಟ ಕಾಲಘಟ್ಟ. ಎಲ್ಲಿ ನೋಡಿದರೂ ಕೆಟ್ಟ ಚಟಗಳಿಂದ ಈ ಜಗತ್ತು ತುಂಬಿಕೊಂಡಿದೆ. ಪ್ರಿಯರೇ, ಹೇಗೆ ನೋವನ ಕಾಲದಲ್ಲಿ ಆ ಜಲಪ್ರಳಯದಲ್ಲಿ ಜೀವಿಸುತ್ತಿದ್ದರು ಜನಗಳು, ಅದು ಒಂದು ಚಿಕ್ಕ ಚಿತ್ರಣ. ಪ್ರಿಯರೇ, ಈಗಿನ ಕಾಲದ ಜನಗಳು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ ಅನ್ನುವುದಕ್ಕೆ ಒಂದು ಮಾದರಿ ಉದಾಹರಣೆ ಆಗಿ ತೋರಿಸಲ್ಪಟ್ಟಿದೆ. ಆವತ್ತಿನ ಜೀವಿತಕ್ಕೂ ಇವತ್ತಿನ ಜೀವಿತಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಜನಗಳು ಕೆಟ್ಟ ಚಟಕ್ಕೆ ಒಳಗಾಗಿದ್ದಾರೆ. ಎಂತಹ ಕೆಟ್ಟ ಚಟಕ್ಕೆ ಒಳಗಾಗಿದ್ದಾರೆ ಅಂದರೆ, ಕರ್ತನು ಅತಿ ಶೀಘ್ರದಲ್ಲಿ ಬರುತ್ತಾನೆಂದು ನಮಗೆ ಗೊತ್ತಿದೆ. ಪ್ರಿಯ ಕೇಳುಗರೆ, ಆದರೂ ಸಹ ಜಗತ್ತು ಶೀಘ್ರವಾಗಿ ನೋವನ ಕಾಲದ ಸ್ಥಿತಿಗೆ ಬರುವಂತದಾಗಿದೆ. ಜನರು ಸ್ವಾರ್ಥಿಗಳಾಗಿದ್ದಾರೆ. ಉಣ್ಣುವುದು, ತಿನ್ನುವುದು, ಕುಡಿಯುವುದು ಮಿತಿಮೀರಿದೆ. ಉಚ್ಚರನಾಗಿ ಮಾಡುವ ವಿಷಪೂರಿತವಾದಂತಹ ಮದ್ಯಗಳನ್ನು ಜನರು ಕುಡಿಯುವಂತವರಾಗಿದ್ದಾರೆ. ಇವತ್ತಿನ ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಅಂದರೆ ಅದನ್ನು ಹೇಳಲು ಅಸಾಧ್ಯವಾಗಿದೆ. ಪ್ರಿಯ ಕೇಳುಗರೆ, ಹುಚ್ಚರನ್ನಾಗಿ ಮಾಡುವ ವಿಷಪೂರಿತ ಮದ್ಯಗಳನ್ನು ಜನರು ಈ ದಿನಗಳಲ್ಲಿ ಸೇವಿಸುವಂಥವರಾಗಿದ್ದಾರೆ. ಜನರು ಮರ್ತು ಬಿಟ್ಟಿರ್ತಕ್ಕಂಥವರಾಗಿದ್ದಾರೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 ಕೊರಿಂಥ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ರಿಂದ 17ರ ತನಕ ನಾವು ಓದಬೇಕಾದರೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಯಾಕೆ ದೇವರು ನಮಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಈ ಉಣ್ಣುವಂತಹ, ತಿನ್ನುವಂತಹ, ಕುಡಿಯುವಂತಹ ವಿಚಾರದಲ್ಲಿ? ಯಾಕೆ ಅಂದರೆ ಇವತ್ತಿನ ದಿನಗಳಲ್ಲಿ ಉಣ್ಣುವಂಥ ತಿನ್ನುವಂಥ ಕುಡಿಯುವಂಥ ವಿಚಾರಗಳಲ್ಲಿ ನಾವು ಹೆಚ್ಚಿನ ಒಂದು ಜಾಗ್ರತೆಯನ್ನು ವಹಿಸಬೇಕು. ಯಾಕೆಂದರೆ ನಮ್ಮ ದೇಹ ದೇವಾಲಯವಾಗಿದೆ. ಆ ದೇವಾಲಯಕ್ಕೆ ಯಾವ ರೀತಿಯಾದಂತಹ ಅಶುದ್ಧ ವಸ್ತುಗಳನ್ನು ನಾವು ಹಾಕ್ತಾ ಇದ್ದೇವೆ? ಯಾಕೆಂದರೆ ಒಂದು ದೇವಾಲಯ ಎಂದರೆ ಅಲ್ಲಿ ಪರಿಶುದ್ಧವಾದಂಥ ಸ್ಥಳ. ಆ ಪರಿಶುದ್ಧವಾದ ಸ್ಥಳದಲ್ಲಿ ದೇವರು ನೆಲೆಗೊಂಡಿರತಕ್ಕಂಥನಾಗಿದ್ದಾನೆ. ಅಲ್ಲಿ ಪರಿಶುದ್ಧವಾದಂಥ ವಸ್ತುಗಳು ಮಾತ್ರ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ದೇವರು ನಮಗೆ ತಿನ್ನುವಂತಹ ತಿಳಿಸಿರ್ತಕ್ಕಂತಹ ಆ ವಸ್ತುಗಳನ್ನು ಮಾತ್ರ ನಾವು ತಿಂತಾ ಇದ್ದೇವಾ? ದೇವರು ಕುಡಿಯಲು ಹೇಳಿರ್ತಕ್ಕಂತಹ ಆ ವಸ್ತುಗಳನ್ನು ಮಾತ್ರ ನಾವತ್ತು ಕುಡಿತಕ್ಕಂಥವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮನು ನೆಲೆಸಿರ್ತಕ್ಕಂತಹ ಈ ಒಂದು ಆಲಯವನ್ನು ನಾವು ನಾಶ ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಹುಚ್ಚು ಭರಿಸುವಂತಹ ವಿಷಪೂರಿತ ಮದ್ಯಗಳನ್ನು ಕುಡಿದು ದೇವರ ಆಲಯವನ್ನು ನಾವು ಕೆಡಿಸುವಂಥವರಾಗಿದ್ದೇವೆ. ದೇವರು ನಮ್ಮಲ್ಲಿ ನೆಲೆಗೊಳ್ಳಬೇಕು ಪ್ರಿಯ ಕೇಳುಗರೆ. ದೇವರಿಗೆ ಬದಲಾಗಿ ಇವತ್ತು ಅಪವಿತ್ರತೆಯನ್ನು ಉಂಟು ಮಾಡುವಂತಹ ವಸ್ತುಗಳು ನಮ್ಮ ಒಳಗೆ ಹೋದ ಕಾರಣದಿಂದ ನಾವು ಇವತ್ತಿನ ಜೀವಿತದಲ್ಲಿ ಕೆಟ್ಟದಾಗಿ ಜೀವಿಸುವಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಕೊರಂತಿದವರಿಗೆ ಬರೆದ ಮೊದಲನೇ ಪತ್ರಿಕೆ 6:19 ಓದಬೇಕಾದರೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿದಿಲ್ಲವೋ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಗಮನಿಸಿರಿ, ಕೊನೆಯ ದಿನಗಳಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ಕ್ರಿಸ್ತನ 2ನೇ ಬರವಣಕ್ಕೆ ಅತ್ಯಂತ ಮುಖ್ಯವಾದಂತಹ ಸೂಚನೆ ಯಾವುದು ಎಂದರೆ ಹೊಟ್ಟೆ ಬಾಕತನ ಹಾಗೂ ಮಿತಿಮೀರಿದ ಭೋಗಶಕ್ತಿ ಆಗಿದೆ. ಪ್ರಿಯ ಕೇಳುಗರೆ, ನಾವಿವತ್ತು ಮರೆತು ಬಿಟ್ಟಿದ್ದೇವೆ ನಮ್ಮಲ್ಲಿ ದೇವರು ನೆಲೆಗೊಂಡಿದ್ದಾನೆ, ದೇವರ ಆತ್ಮನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಇದು ಪರಿಶುದ್ಧಾತ್ಮನಿಗೆ ಗರ್ಭಗುಡಿ ಆಗಿದೆ ಎಂಬುದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಎಚ್ಚರಿಸುವಂತೆವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಏನು ಕುಡಿತಾ ಇದ್ದೀರಾ, ಏನು ತಿಂತಾ ಇದ್ದೀರಾ, ಏನು ವಿಷಪೂರಿತವಾದಂತಹ ಮದ್ಯಗಳನ್ನು ನೀವು ಸೇವಿಸ್ತಕ್ಕಂಥವರಾಗಿದ್ದೀರಾ, ಅದು ನಿಮ್ಮ ದೇಹವನ್ನು ಒಲೆ ಮಾಡತಕ್ಕಂಥದ್ದಾಗಿದೆ, ನಿಮ್ಮ ದೇಹವನ್ನು ನಾಶನದ ಹಾದಿಗೆ ತಳ್ಳುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ಇವತ್ತು ಯಾವ ರೀತಿಯಲ್ಲಿ ಭೋಗಶಕ್ತಿಯನ್ನು ಉಪಯೋಗಿಸ್ತಕ್ಕಂಥವರಾಗಿದ್ದೇವೋ ಅದು ನಮ್ಮ ಯೋಚನೆ ಶಕ್ತಿಯನ್ನು ನಿಯಂತ್ರಿಸುವಂಥದ್ದಾಗಿದೆ. ಯಾಕೆ ದೇವರು ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು ಎಂಬುದಾಗಿ ವರ್ಗೀಕರಿಸಿದ್ದಾನೆ? ಕಾರಣ ಏನೆಂದರೆ, ಪ್ರಿಯ ಕೇಳುಗರೆ, ನಾವು ಸರಿಯಾದ ರೀತಿಯಲ್ಲಿ ಯೋಚಿಸಿ ದೇವರ ಬರವಣಕ್ಕೆ ಸಿದ್ಧರಾಗಲು ನಮ್ಮ ಮನಸ್ಸು ಬಹಳ ಸುಂದರವಾಗಿರಬೇಕು, ವಿಶ್ರಾಂತಿಯಿಂದ ಇರಬೇಕು, ಅದರಲ್ಲಿ ಯಾವುದೇ ವಿಧವಾದಂಥ ಕಲ್ಮಸವಾದಂಥ ಕೆಟ್ಟತನಗಳು ಬರಬಾರದು. ಯಾಕೆಂದರೆ ಆ ಕೆಟ್ಟತನಗಳು ಯಾವಾಗ ಬರತಕ್ಕಂಥದ್ದಾಗಿದೆ ಅಂದರೆ, ಯಾವಾಗ ದೇವರು ಹೇಳಿರ್ತಕ್ಕಂತಹ ಆ ಒಂದು ವಿಚಾರಗಳನ್ನು ವಸ್ತುಗಳನ್ನು ನಾವು ಭುಜಿಸಿದಾಗ ನಮ್ಮಲ್ಲಿ ಕೆಟ್ಟತನ ಹೆಚ್ಚಾಗಿ ಬರ್ತಕ್ಕಂಥದ್ದಾಗಿದೆ. ನೋಡಿ ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿ ನಾವು ದಾನಿಯೇಲ, ಶಾದ್ರಕ್, ಮೇಶಕ್, ಅಭಿಜ್ಞಗು ಅಂತಕ್ಕಂತಹ ಜನಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ನೆಬುಕದ್ನೆಜರ್ ರಾಜನು ಅವರನ್ನು ಬಾಬಿಲೋನಿಗೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಆತನು ಆ ಜನಗಳನ್ನು ಬಾಬಿಲೋನಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಬಾಬಿಲೋನಿನ ಆಹಾರವನ್ನು ಕೊಡುವಂಥವನಾಗಿದ್ದಾನೆ. ಅಂದರೆ ರಾಜಭೋಜನ. ರಾಜಭೋಜನ ಅಂದರೆ ಏನೆಂದೆಂಬುದಾಗಿ ನಾವು ನೋಡುವುದಾದರೆ, ಏನು ಈ ನೋವನ ಕಾಲದಲ್ಲಿತ್ತಲ್ಲ, ಅದೇ ರೀತಿಯಾದಂಥ ಆಹಾರಗಳನ್ನು ಕೊಡುವಂಥವನಾಗಿದ್ದಾನೆ. ಆದರೆ ದಾನಿಯೇಲ, ಶಾದ್ರಕ್, ಮೇಶಕ್, ಅಭಿಜ್ಞಗು ಯಾಕೆ ಆಹಾರವನ್ನು ಸೇವಿಸಲಿಲ್ಲ? ಕಾರಣವೇನೆಂದರೆ, ಪ್ರಿಯ ಕೇಳುಗರೆ, ಅವರು ತಿಳಿದುಕೊಂಡಿದ್ದರು ನನ್ನ ದೇಹ ದೇವಾಲಯ, ಇದು ಗರ್ಭಗುಡಿ, ದೇವರು ನೆಲೆಗೊಂಡಿದ್ದಾನೆ ಎಂಬುದಾಗಿ. ಇವತ್ತು ನೀವು ಸಹ ನನ್ನ ದೇಹ ದೇವಾಲಯ, ದೇವರು ನೆಲೆಗೊಂಡಿದ್ದಾನೆ ಎಂಬುದಾಗಿ ನೆನೆಸಿಕೊಳ್ಳುವುದಾದರೆ ಈ ಒಂದು ಉಣ್ಣುವುದು ತಿನ್ನುವುದು ಕುಡಿಯುವುದು ಮಿತಿಮೀರಿದೆ. ಪ್ರಿಯ ಕೇಳುಗರೆ, ಅದರಲ್ಲಿ ಜಾಗ್ರತೆಯನ್ನು ವಹಿಸ್ತಕ್ಕಂಥವರಾಗಿದ್ದೀರಾ? ಕೆಟ್ಟ ಚಟಗಳು ಈ ಲೋಕದಲ್ಲಿ ಹೆಚ್ಚಾಗಿದೆ. ಕಾರಣ ಏನೆಂದರೆ, ಅವರು ತೆಗೆದುಕೊಳ್ತಕ್ಕಂತಹ ಆಹಾರ ಪದ್ಧತಿ, ಅವರ ಜೀವಿಸ್ತಕ್ಕಂತಹ ವಿಲಾಸಿ ಜೀವನ, ವಿಷಪೂರಿತವಾದಂತಹ ಮದ್ಯ ಅವರನ್ನು ಈ ಲೋಕದಲ್ಲಿ ಕೆಟ್ಟ ಚಟಗಳಿಗೆ ಒಳಗಾಗಿ ನಡೆಯಬಾರದಂತಹ ಹಿಂಸೆ ಕೃತ್ಯಗಳಿಗೆ ನಡೆಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಕೊನೆಯ ದಿನಗಳಲ್ಲಿ ಶಾದ್ರಕ್, ಮೇಶಕ್, ಅಭಿಜ್ಞಗು, ದಾನಿಯೇಲು ಯಾವ ರೀತಿಯಲ್ಲಿ ಅವರು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಿದರು, ನೋವನ ಕಾಲದಲ್ಲಿ ನೋವು ಹೇಗೆ ದೇವರ ದೃಷ್ಟಿಯಲ್ಲಿ ಕೃಪೆಯನ್ನು ಪಡೆದುಕೊಂಡನು, ಅದೇ ರೀತಿಯಾಗಿ ನಾವು ಸಹ ಬರ್ತಕ್ಕಂತಹ ಆ ಒಂದು ದೊಡ್ಡ ನ್ಯಾಯ ವಿಚಾರಣೆ, ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಬೇಕೆಂದರೆ ಈ ಹೊಟ್ಟೆ ಬಾಕುತನ ಹಾಗೂ ಮಿತಿಮೀರಿದ ಭೋಗಶಕ್ತಿಯನ್ನು ನಿಯಂತ್ರಿಸುವುದರ ಮೂಲಕವಾಗಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ಕೊನೆಯ ಕಾಲದಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ. ನಿನ್ನ ಎರಡನೇ ಬರವಣಿಗೆ ಮತ್ತೊಂದು ಸೂಚನೆ ಕಾರ್ಯ ಯಾವುದೆಂಬುದಾಗಿ ನಾವು ನೋಡುವಾಗ ಅದು ಹೊಟ್ಟೆ ಬಾಕತನ ಹಾಗೂ ಮಿತಿಮೀರಿದ ಭೋಗಶಕ್ತಿ. ಅಂದು ನೋವನ ಕಾಲದಲ್ಲಿ ಯಾಕೆ ಎಲ್ಲರೂ ಜಲಪ್ರಳಯದಲ್ಲಿ ನಾಶವಾದರೂ, ಲೋಟನ ಕಾಲದಲ್ಲಿ ಆ ಒಂದು ಬೆಂಕಿ ಗಂಧಕಕ್ಕೆ ಎಲ್ಲರೂ ಯಾಕೆ ತುತ್ತಾದರು ಅಂದರೆ, ಕಾರಣ ತಿನ್ನುತ್ತಿದ್ದರು, ಕುಡಿಯುತ್ತಿದ್ದರು, ಆಡಂಬರದ ವಿಲಾಸಿ ಜೀವನ, ವಿಷಪೂರಿತವಾದಂತಹ ಮದ್ಯಗಳಿಂದ ಜೀವಿಸಿ ಅವರ ದೇಹವನ್ನು ಒಲೆ ಮಾಡಿಕೊಂಡು ಅವರಲ್ಲಿ ಯೋಚಿಸುವಂತಹ ಪರಿಜ್ಞಾನ ಇಲ್ಲದೆ ನಾಶವಾಗಿ ಹೋದರು. ಸ್ವಾಮಿ, ಈ ಕೊನೆಯ ದಿನಗಳಲ್ಲೂ ಅದೇ ರೀತಿಯಾಗಿ ಜನಗಳು ಜೀವಿಸತಕ್ಕಂಥವರಾಗಿದ್ದಾರೆ. ಈ ಸತ್ಯದ ಮೂಲಕವಾಗಿ ಕೇಳುಗರ ಹೃದಯದಲ್ಲಿ ಮಾತನಾಡು. ನಾವು ದೇವರಿಗೋಸ್ಕರ ಜೀವಿಸಬೇಕು, ದೇವರ ಆಲಯವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕೆಂಬುದನ್ನು ಅರ್ಥ ಮಾಡಿಕೊಂಡು ನಿನ್ನ ಪರಲೋಕಕ್ಕೆ ಸಿದ್ಧರಾಗುವ ಹಾಗೆ ಅವರಿಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮ್ಮ ದೇವನ ಸೃಷ್ಟಿಯು ಸೂರ್ಯೋದಯ ಕೈವಾಡವೇ ಎಲ್ಲ ನಿನ್ನಿಂದಲೇ ನಿನ್ನ